ಸ್ತವಃ ಯದ್ರೋಷೋತ್ಕರಕ್ಷರೇತ್ರ ಕುಟಿರ ಪ್ರಾಪ್ತೋತ್ಥಿತಾಗ್ನಿಸ್ಫುರತ್ ಖದ್ಯೋತ್ಪರಿಂಗಭಜಿತಾ ಪ್ರಜ್ಞೇಶ ಚಕ್ರೋತ್ತರಾಃ ಶ್ರೀಮದ್ವಿಷ್ಣುನಿಷ್ಠಾ ಅತಿಗುಣಗುರುತಮ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರೀ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಥಿತ ಶ್ರೀ ಧವಲಿತ ಗುಹಾ ದೇವ ಭಾರಂ ಪವಾರ ಏನ ಜಾನಕಿ ಪ್ರಾಣದಾತ ಆಗಲ್ಲ 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 ಜಾನಕಿ ಪ್ರಾಣ ಜಾನಕಿ ಪ್ರಾಣ ಯಾರು ರಾಮದೇವರು ಜಾನಕಿ ಪ್ರಾಣ ದಾತ ಯಶಸ ಜಾನಕಿ ಪ್ರಾಣನಾಥನಾದ ರಾಮದೇವರನ್ನ ದಾತಾರನ್ನಾಗಿ ಹೊಂದಿದವರು ಬೌರಿ ಸಹವಾಸ ಮಾಡ್ಕೋಬೇಕು ಜಾನಕಿ ಪ್ರಾಣ ಕೊಟ್ಟವರಲ್ಲ ಜಾನಕಿ ಪ್ರಾಣ ಲಕ್ಷ್ಮೀಕಾಂತ ಇದ್ದಾಗೆ ಜಾನಕಿ ಪ್ರಾಣ ರಾಮದೇವರು ರಾಮದೇವರೇ ದಾತ ಕಿಂಕರ ಶಂಕರ ಉಳಿದವರೆಲ್ಲ ಕೊಡೋರಲ್ಲ ಅದಿಸ್ಕೊಂಡಾರ ಅಷ್ಟೇ ಬಾಯದೇವರು ಕೊಡೋರು ಯಾರು ಪ್ರಾಣದೇವರಂತೆ ಬೇರೆ ಯಾರು ಕೊಡೋದಿಲ್ಲ ಅದಕ್ಕಾಗಿ ಜಾನಕಿ ಪ್ರಾಣದಾತ ಅಚ್ಚ ಅದೇ ಆ ರೀತಿಯೇ ಪುರಾಣ ವಾಕ್ಯಗಳು ಏನಾಗುತ್ತೆ ಅರ್ಥ ಆ ರೀತಿ ಇನ್ನೊಂದು ಬಂತ ಶಿವಧರ್ಮ ಪರಿತ್ರಾತ ಅಂತ ಬಂತು ಶಿವಧರ್ಮ ಅಂದರೆ ಶಿವ ಅಂದರೆ ಮಂಗಳ ಸುಖತೀರ್ಥರು ಅಂತ ಅರ್ಥ ಶಿವಧರ್ಮ ಮಂಗಳಕರವಾದ ಧರ್ಮವನ್ನು ಪ್ರಚಾರ ಮಾಡುವವರು ಅಂತ ಅಲ್ಲಿ ಶಿವಧರ್ಮ ಅಂತ ಇನ್ನೊಂದು ಅರ್ಥ ಏನು ಶಿವಧರ್ಮ ಅಂದರೆ ಭಾಗವತ ಪುರಾಣ ಅದನ್ನು ಪ್ರಸಾರ ಮಾಡುವ ಒಳಗಿದ ಪ್ರಸಾರ ಮಾಡುವವರು ಅಂತ ಒಳಗಿನ ಅರ್ಥ ಏನಾಗುತ್ತೆ ಓ ಶೈವರಿದ್ದಾರೆ ಮುಖ್ಯ ಪ್ರಾಣ ಶೈವ ಅಂದರೆ ಕೊಡಗಿನ ಅರ್ಥ ಒಳ್ಳೆ ಸಂಸ್ಕೃತದಲ್ಲಿ ಸ್ವಾರಸ್ಯ ಇರೋದ್ರಿಂದನೇ ಅನೇಕರು ಭ್ರಾಂತರಾಗಲಿಕ್ಕೆ ಅವಕಾಶ ಸಿಗ್ತದೆ ಜಾನಕಿ ಜಾನಿ ಜಾನಕಿ ಜಾನಿ ಜಾನಕಿ ಕಾಂತ ಅವೆಲ್ಲ ಪದಗಳು ಹಾಗೆ ಶ್ರೀಮದ್ ವಿಷ್ಣು ಅಂದರೆ ಇಷ್ಟಾತಿ ಗುಣತಾವ ಅದೇ ನೋಡಿ ಇದು ಪೂರ್ವಾಂಧ್ರ ಸಿಂಹಾಚಾರ್ಯರ ವ್ಯಾಖ್ಯಾನ ಅವಳು ವಿಸ್ತಾರ ವ್ಯಾಖ್ಯಾನ ಬರೆದಿದ್ದಾರೆ ಅವರು ಸುಮ್ಮನೆ ಕೆಲವು ಭಾಗ ಓದಿದರೆ ಗೊತ್ತಾಗುತ್ತೆ ಪರಂಪರಾ ಪ್ರಾಪ್ತಂ ಸ್ವಚಿಕೀರ್ಷಿತ ಗ್ರಂಥ ಅಧಿಕೃತ ವಿಶಿಷ್ಟ ಇಷ್ಟ ದೇವತಾ ಪ್ರಾರ್ಥನಾದಿ ರೂಪಂ ಕೃತಂ ಆಶೀರ್ಲಕ್ಷಣ ಮಂಗಳಂ ಶಿಷ್ಯ ಶಿಕ್ಷಾ ಈ ಗ್ರಂಥಾದೌ ಶ್ರೀಪದ್ನಾತಿ ಶ್ರೀಪತಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಮಂಗಳಾಚರಣೆ ಮಾಡಬೇಕು ಗ್ರಂಥ ರಚನೆ ಒಂದು ಕಾರ್ಯ ಅದಕ್ಕೆ ಮಂಗಳಾಚರಣೆ ಮಾಡಬೇಕು ಅದಕ್ಕೋಸ್ಕರವಾಗಿ ಬಂದು ಶ್ರೀಮತ್ ಅಂತ ಹೇಳಿದ್ದರಿಂದ ಅದೇ ಮಂಗಳಾಚರಣೆ ಶ್ರೀಕಾರ ಹಾಕಿಕೊಟ್ಟ ಮಂಗಳಾಚರಣೆ ಆಯ್ತಲ್ಲ ಶ್ರೀಮದಿತಿ ಶ್ರೇಯತಿ ಇತಿ ಶ್ರೀಹಿ ಕರ್ತು ಕರ್ಮಾಪೇಕ್ಷಾಯಾಂ ಯೋಗ್ಯೇತರಾನ್ವಿತ ಸ್ವಾರ್ಥೇ ಪದಶಕ್ತಿ ವಶಾತ್ ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಇತಿ ನ್ಯಾಯಾಚ್ಯ ನಿರಂತರಂ ಯಥಾ ಭವತಿ ತಥಾ ವಿಷ್ಣುಂ ಶ್ರೇಯತಿ ಇತ್ಯರ್ಥ ಶ್ರೀಮತ್ ಶ್ರೀಮತ್ ಅಂದರೆ ಶ್ರೇಯತೆ ಇತಿ ಶ್ರೀಹಿ ಪರಮಾತ್ಮನ ಸದಾ ಆಶ್ರಯಿಸಿರೋದ್ರಿಂದ ಮಹಾಲಕ್ಷ್ಮಿಗೆ ಶ್ರೀಹಿ ಅಂತ ಹೆಸರು ಶ್ರೀ ಶಬ್ದದಲ್ಲೇ ಸದಾಕಾಲ ನಾರಾಯಣನ ಆಶ್ರಯಿಸಿದವರು ಅರ್ಥ ಬಂದ್ಬಿಡುತ್ತೆ ಶ್ರೇಯತೆ ಇತಿ ಶ್ರೀ ಸದಾಕಾಲ ಶ್ರೀಯತ್ಕರಾಕ್ಷ ಪರವತಿ ಅಜಿತಂ ನಮಾಮಿ ಅಂತಲೇ ಅರ್ಥ ಅಥವಾ ಶ್ರೀಯತೆ ಸಾ ಶ್ರೀಹಿ ಕರ್ಮಣ ಕರ್ತಾಕಾಂಕ್ಷಾಯಾಮ್ ಬ್ರಹ್ಮಾದಿಭಿರ್ ಆಶ್ರೀಯತೆ ಸೇವ್ಯತೆ ಇತಿವ ಅಥವಾ ಆಶ್ರೀಯತೆ ಇತಿ ಶ್ರೀ ಶ್ರೀ ಶಬ್ದಕ್ಕೆ ಎರಡರ್ಥ ಸದಾಕಾಲ ಲಕ್ಷ್ಮೀನಾರಾಯಣನ ಆಶ್ರಯಿಸಿದ್ದಾರೆ ಅದಕ್ಕೆ ಶ್ರೀಹಿ ಬ್ರಹ್ಮಾದಿಗಳಿಂದ ಆಶ್ರಯಿಸಲ್ಪಡ್ತಾ ಇದ್ದಾರೆ ಅದಕ್ಕೆ ಶ್ರೀಹಿ ಬ್ರಹ್ಮಾದಿಗಳಿಂದ ಆಶ್ರಯಿಸಲ್ಪಡ್ತಾರೆ ನಾರಾಯಣನ ಆಶ್ರಯಿಸಿದ್ದಾರೆ ಶ್ರೀ ಶಬ್ದಕ್ಕೆ ಎರಡರ್ಥರು ಬಂದು ಆ ಪದದಲ್ಲೇ ಅವರು ನಾರಾಯಣಗಿಂತ ಕಡಿಮೆ ಉಳಿದವರಿಗಿಂತ ಶ್ರೇಷ್ಠ ಅನ್ನೋ ಅರ್ಥ ಬರುತ್ತೆ ಆಮೇಲೆ ಶ್ರೀ ಶ್ರೂ ಶ್ರೇಷ್ಠ ಸೇವಾಯಾಮ್ ಇತ್ಯಸ್ಮಾತ್ ಧಾತೋ ಇತಿ ವಚನಾತ್ ಕರ್ತರಿ ಕರ್ಮಣಿ ವಾಕ್ಪಿ ಪ್ರತ್ಯಯೋ ದೀರ್ಘ ಕರ್ತರಿನೋ ಪ್ರಯೋಗ ಬರುತ್ತೆ ಕರ್ಮಣಿನೋ ಉಪಯೋಗ ಬರುತ್ತೆ ಉಕ್ತಂ ಪ್ರಥಮಂ ಭಾಗವತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ತಿಳಿಸ್ತಾರೆ ಅದು ಬಂದರೆ ಆರಂಭದಲ್ಲೇನೆ ಜಿಜ್ಞಾಸೆ ಮಂಗಳಾಚರಣೆ ಮಾಡಿದರೋ ಇಲ್ಲೋ ಮಾಡಿದ್ದಾರೆ ಶಾಸ್ತ್ರ ಓದ ಕ್ರಮದಲ್ಲಿ ತಿಳಿಸಿದರೆ ಯಾವುದೇ ಗ್ರಂಥವನ್ನು ಮಂಗಳಾಚರಣೆ ಮಾಡಲೇ ಮಾಡಿಯೇ ಪ್ರಾರಂಭ ಮಾಡಬೇಕು ಇದು ಮಂಗಳಾಚರಣೆ ಎಲ್ಲಿದೆ ನೋಡೋದಕ್ಕೆ ಅಂತ ಪ್ರಶ್ನೆ ಬಂದರೆ ಶ್ರೀಮತ್ ಅನ್ನೋ ಪದದಿಂದ ಮಂಗಳಾಚರಣೆ ಮಾಡಿಬಿಟ್ಟಿದ್ದಾರೆ ಶ್ರೀಕಾರಕ್ಕಿಂತ ಮಂಗಳಾಚರಣೆ ಬೇಕಾ ಅಂತ ಅರ್ಥ ಕೇವಲ ಶ್ರೀತತ್ವ ಉಪಾಸನಸ್ಯ ಅಥವಾ ಶ್ರೀಯತ್ ಅಷ್ಟೇ ಕೇಳಲಿಲ್ಲ ಅಂತ ಕೇಳಿದರೆ ಸಾಕ್ಷಾತ್ ಮಾರಕ್ಷ ಉಪಾಸನೆ ಮಾಡಬಾರದು ಅದಕ್ಕೆ ಶ್ರೀಮತ್ ಶ್ರೀಮತ್ ಅದೇನು ಮಾಡಿದ್ದಾರೆ ಆಚಾರ್ಯರು ಮಾಡಿದ್ದ ಅದು ಶ್ರೀಕೃ ಪಂಡಿತಾಚಾರ್ಯ ಮಂಗಳಾಚರಣೆ ಮಾಡಬೇಕು ಶ್ರೀಕೃ ಪಂಡಿತಾಚಾರ್ಯರು ಬೇರೆ ಆಚಾರ್ಯರು ಬೇರೆ ಅದರ ನಖಸ್ತುತಿ ಅಮೋದೋಯಿತು ವಾಯುಸ್ತುತಿ ಮಂಗಳಾಚರಣೆ ಮಾಡಿದ್ದಾರೆ ಅಂತ ಶ್ರೀಮತ್ ಶಬ್ದರೇ ಮಂಗಳಾಚರಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಬರೀ ಶ್ರೀ ಅಂತ ಯಾಕೆ ಹೇಳಲಿಲ್ಲ ಅಂದರೆ ಪ್ರತ್ಯೇಕ ರಕ್ಷ ಉಪಾಸನೆ ಮಾಡಬಾರದು ಕ್ಲೇಶೋ ಅಧಿಕತರಸ್ತೇಷ ಪೃಥಕ್ ಶ್ರೇಯ ಉಪಾಸತ ಪ್ರತ್ಯೇಕ ರಕ್ಷ ಉಪಾಸನೆ ಯಾರು ಮಾಡ್ತಾರೋ ಅವ್ರು ಹೆಚ್ಚು ಕಷ್ಟ ಬರುತ್ತೆ ಹೊರತು ಸುಖ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟ ಅದಕ್ಕೆ ಶ್ರೀಮತ್ ಅಂತ ಹೇಳಿ ನಿತ್ಯಂ ಲಕ್ಷ್ಮೀ ಸಮೇತ ಇತ್ಯರ್ಥ ಇನ್ನು ದೇವರಿಗೆ ಒಂದು ವೈಶಿಷ್ಟ್ಯ ಏನು, ಉಳಿದವರಿಗೆ ಇಂದ್ರಾದಿ ದೇವತೆಗಳು ರಾಜ್ಯ ಕಳ್ಕೊಂಡ ದೃಷ್ಟಾಂತ ಇದೆ. ಬಲಿಚಕ್ರವರ್ತಿಯ ಇಂದ್ರದೇವನ ಎಲ್ಲ ರಾಜ್ಯಕ್ಕೆ ತಗೊಂಡ್ಬಿಟ್ಟ ಬಲಿಚಕ್ರವರ್ತಿ. ಆ ರೀತಿ ಎಷ್ಟೋ ಜನಗಳು ತಮ್ಮ ಈಶ್ವರ ಧರ್ಮರಾಜರ ರಾಜ್ಯ ಹೋಯ್ತು, ಭೀಮಸೇಂದ್ರ ಧರ್ಮರಾಜ ರಾಜ್ಯ ಹೋಯ್ತು. ರಾಜ್ಯ ಸರಿಯಾಗಿದ್ದಾಗ ಭೀಮರಾಜ್ಯ, ಅದು ಕೆಟ್ಟಾಗ ಯಾರ್ದದ ಧರ್ಮರಾಜ್ಯ. ಅರ್ಥ ಆಯ್ತಾಯ್ಕ, ಕೆಟ್ಟಾಗ ಧರ್ಮರಾಜ್ಯ, ಸರಿಯಾಗಿದ್ದಾಗ ಭೀಮರಾಜ್ಯ. ಆದ್ದರಿಂದ ಅಸ್ಮಿನ್ ವ್ಯಕ್ತಿ ಶ್ರೀಮಾನ್ ಭೂಮಿ ಭೂಮಿಯಿಂದ ಪ್ರಶಂಸಾತು ಅಂತಾರೆ. ಅದರಿಂದ ತದಶ್ಚ ಅದಕ್ಕೆ ನಿತ್ಯ ಶ್ರೀಮಾನ್ ಯಾರು, ನಾರಾಯಣ ಒಬ್ಬನೇ ನಿತ್ಯ ಶ್ರೀಗ ಸ್ವಾಮಿಯಾಗಿರ್ತಕ್ಕಂಥವ್ರು. ಶ್ರೀಗ ದಾಸರಾಗಿ ಎಲ್ಲ ಇರಬಹುದು, ಶ್ರೀಗ ಸ್ವಾಮಿಯಾಗಿರ್ತಕ್ಕಂಥ ನಾರಾಯಣ ಮಾತ್ರ. ಅಂತ ಶ್ರೀಮದ್ ಶ್ರೀಮಾಂಶ್ಚಾಸೋ ವಿಷ್ಣುಶ್ಚ ಶ್ರೀಮದ್ ವಿಷ್ಣು, ಶ್ರೀಮದ್ ವಿಷ್ಣು ಅನ್ನೋ ಪದದಲ್ಲೇನೆ ವಿಷ್ಣುವಿನ ವೈಶಿಷ್ಟ್ಯ ಕೂಡ ಬಂದಂತೆ ಆಯಿತು. ತಥಾ ಚ ವೇಷ್ಟಿ ವ್ಯಾಪ್ನೋತಿ ಇತಿ, ವಿಷ್ಣು ಅಂದ್ರೇನು, ವ್ಯಾಪ್ತನಾದವನು ಅಂತ. ವಿಶ್ವಂ ವಿಷ್ಣುರು ಷಟ್ಕಾರ, ವಿಷ್ಣು ಅಂದ್ರೆ ವ್ಯಾಪ್ತನಾದವನು. ಒಂದು ಕಡೆಗೆ ಶ್ರೀ ಅಂದ್ರೆ ಶ್ರೀ ಅಸ್ತಿ ಅಸ್ತಿ ಇತಿ ಶ್ರೀಮಾನ್ ಅಂತ ಶಬ್ದ, ಅದು ಶ್ರೀಮತ್ ಶಬ್ದ. ಅದು ಪುಲ್ಲಿಂಗದಲ್ಲಿ ಶ್ರೀಮಾನ್ ಶ್ರೀಮಾನ್ ಶ್ರೀಮಂತವು ಶ್ರೀಮಂತ ಅಂತ ನಡೆಯುತ್ತೆ. ಶ್ರೀಮಂತ ಅಂತ ಕನ್ನಡದಲ್ಲಿ ಏಕವಚನ, ಸಂಸ್ಕೃತದಲ್ಲಿ ಶ್ರೀಮಂತ ಅಂದ್ರೆ ಬಹುವಚನ. ಆಮೇಲೆ ಹೆಂಗೆ ಶ್ರೀ ಹೆಂಗೆ ಸ್ತ್ರೀಯರು ಹೇಳಬೇಕಾದ್ರೆ ಶ್ರೀಮತಿ ಅಂತ ಹೇಳಬೇಕಾಗ. ಶ್ರೀಮಾನ್ ಅಂದ್ರೆ ಪುಲ್ಲಿಂಗ, ಶ್ರೀಮತಿ ಅಂದ್ರೆ ಸ್ತ್ರೀಲಿಂಗ, ಶ್ರೀಮತ್ ಅಂದ್ರೆ ಶಬ್ದ, ಅದು ಶ್ರೀಮತ್ ಶಬ್ದ. ಅದು ಶ್ರೀಮದ್ ವಿಷ್ಣು ಯಾವುದೇ ಸಮಾಸದಲ್ಲಿ ಮಾಡಬೇಕಾದ್ರೆ ಶಬ್ದದ ಮೂಲ ರೂಪದಲ್ಲಿ ಮಾಡಬೇಕೇ ಹೊರತು ಲಿಂಗ ವಿಭಕ್ತಿ ವಚನ ತಂದು ಮಾಡಬಾರದು. ಅದಕ್ಕೆ ಶ್ರೀಮದ್ ವಿಷ್ಣು ಅಂತಾಯ್ತು. ಮನುಷ್ಯರಿಗೆ ಯಾವ ರೀತಿ ಉಪಯೋಗಿಸ್ಬೋದು, ಶ್ರೀಮತ್ ಶ್ರೀ ಅಂದ್ರೆ ಸಂಪತ್ತು ಅಂತ ಅರ್ಥ, ಸಂಪತ್ತಿರೋದು ಅಂತ ಅರ್ಥ. ಇನ್ನೂ ಅರ್ಥ ಇತರೆಯದೆಲ್ಲ ಅರ್ಥ ಹೇಳುತ್ತಾರೆ. ಶ್ರೀ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ, ವಾಕ್ ಪ್ರಾಣ ಎಲ್ಲವನ್ನು ಶ್ರೀ ಅಂತ ಕರೀತಾರೆ. ಶ್ರೀಮಾನ್ ಅಂದ್ರೆ ಕೈ ಕಣ್ಣು ಕೈ ಕಾಲಿನ ಅಟ್ಟಿಗೆರೋರು ಅಂತ ಅರ್ಥ. ಅರ್ಥ ಆಯ್ತಾ? ಅದೇ ಬಡವನ್ನು ಶ್ರೀಮಂತ ಅಂತ ಕರೀತಾರೆ. ಯಾಕೆ? ಎಲ್ಲ ಅವಯ ಸ್ತ್ರೀ ಇದೆ. ಒಬ್ಬ ರಾಜ ಕಣ್ಣು ಕಾಲು ಇಲ್ಲೇ ಇಲ್ಲ, ಅವನು ಬಡವ. ಇವನು ಏ ಭಾರಿ ಬಡವ, ಕಣ್ಣುಕ್ಕಾಗಿ ಎಲ್ಲ 11 ಇಂದ್ರಿಯನೇ ಇದೆ. ಏನಂತ ಕರಿಬೇಕು ಅವನ್ನ? ಶ್ರೀಮಾನ್ ಅಂತ ಕರಿಬೇಕು. ನಮಗೆ ಅದು ಅರ್ಥ ಆಗಿಲ್ಲ. ಆದ್ರಿಂದ ಹಣ ಇದ್ದವರು ಶ್ರೀಮಾನ್ ಎಂಬುದು ಸೆಕೆಂಡರಿ. ಯಾಕೆ? ಯಾವ ಹಣಕ್ಕೂ ಏನ್ ಪರ್ಚೇಸ್ ಮಾಡಕ್ ಬರಲ್ಲ, ಇಂದ್ರಿಯ ಪರ್ಚೇಸ್ ಮಾಡಕ್ ಬರೋದಿಲ್ಲ. ಇಂದ್ರಿಯ ಎಲ್ಲ ಸರಿಯಾಗಿತ್ತು ಅಂದ್ರೆ ಅದು ಶ್ರೀಮಂತ ಅಂತಾನೆ ಅರ್ಥ. ಎಷ್ಟೋ ಜನ ವಯಸ್ಸಾದ್ರೂ ಸರಿಯಾಗಿತ್ತಾಗ ಪುಣ್ಯವಂತರು ಅಂತ ಕರೀತಾರಲ್ಲ, ಆ ಟೈಪ್ ಪುಣ್ಯವಂತ ಶ್ರೀಮಾನ್. ಅದು ಐತ್ರಿಯದಲ್ಲಿ ಹೇಳಿದ ಅರ್ಥ. ಎಲ್ಲ ಇಂದ್ರಿಯಗಳನ್ನ ಹೊಂದಿರುವ ಇಂದ್ರಿಯ ಮೇಲೆ ದೇವತೆ ಅನುಗ್ರಹಕ್ಕೆ ಪಾತ್ರರಾದವರು ಅಂತ ಅರ್ಥ. ಆಮೇಲೆ ವೇಷ್ಟಿ ವ್ಯಾಪ್ತವತಿ ಇತಿ ವಿಷ್ಣು, ವಿಷ್ಣು ಶಬ್ದಕ್ಕೆ ಅರ್ಥ ಏನೋ, ವ್ಯಾಪ್ತನಾದವನು. ಆಮೇಲೆ ಅಂಥ ಪರಮಾತ್ಮರಾಂಗ್ರಿ ದೇಶದ ಕಾಲ, ಎಲ್ಲ ಆಚಾರ ಹೇಳಿದ ಮಾತುಗಳನ್ನು ಪ್ರಮಾಣವಾಗಿ ಕೊಡ್ತಾರೆ. ದೇಶದ ಕಾಲ ಚೈವ ಗುಣತಶ್ಚ ತ್ರಿಧಾ ತತಿ ಸಾ ಸಮಸ್ತ ಹರೇರೇವ ರಹ್ಯನ್ನೇ ಪೂರ್ಣ ಸದ್ಗುಣಾಹ. ಶ್ರೀಮದ್ ವಿಷ್ಣು, ವಿಷ್ಣುವಿಗೆ ಆಕಾಶನ ವ್ಯಾಪ್ತನೇ, ಆದರೆ ವಿಷ್ಣು ಆಕಾಶಕ್ಕಿಂತ ವ್ಯಾಪ್ತ. ದೇಶತಃ ವ್ಯಾಪ್ತಿ ಆಕಾಶಕ್ಕಿದೆ, ಕಾಲತಃ ವ್ಯಾಪ್ತಿ ಇದೆ, ಗುಣತಃ ವ್ಯಾಪ್ತಿ ಇಲ್ಲ. ಪರಮಾತ್ಮನಿಗೆ ಅದೇ ಇರೋದ್ರಿಂದ ಶ್ರೀ ವಿಷ್ಣು ಅಂದ್ರೆ ನಾರಾಯಣನೇ. ಅಥವಾ ವಿಶ್ ಪ್ರವೇಶನೆ ಇತ್ಯತೋ ಇನ್ನೊಂದು ಅರ್ಥ ಇದೆ. ವಿಶ್ ಪ್ರವೇಶನೆ ಎಂಬ ಧಾತುವಿನಿಂದ ವಿಷ್ಣು ಅಂತ ಬಂದು ತಿಳ್ಕೊಂಡ್ರೆ ಸರ್ವರು ಪ್ರವೇಶ ಮಾಡಿದ್ದಾನೆ. ಸರ್ವರೊಳಗೆ ಪ್ರವೇಶ, ಅಂತಃ ಪ್ರವೇಶ, ಎಲ್ಲರೂ ಪ್ರವೇಶ ಮಾಡ್ತಕ್ಕಂಥ ಶಕ್ತಿ ಇರೋದು ಯಾರಿಗೆ? ವಿಷ್ಣುವಿಗೆ ಮಾತ್ರ. ಚೇಂಬರ್ನೊಳಗೆ ಎಲ್ಲರೂ ಒಳಗೆ ಬರೋದಿಲ್ಲ. ಆತ್ರ ಚೇಂಬರ್ ಒಳಗೆ ಯಾರು ಹೋಗ್ಬೋದು? ಡೈರೆಕ್ಟ್ ಆಗಿ ಆತ ಹೋಗ್ಬೋದು, ಉಳಿದವರ ವಿತ್ ಪರ್ಮಿಷನ್ ಹೋಗ್ಬೋದು ಅಷ್ಟೇ. ಹೋದ್ರು ಅಲ್ಲಿ ಕೂಡ ಆ ಜಾಗದಲ್ಲಿ ಕೂಡಕ್ಕೆ ಬರೋಲ್ಲ, ಎಲ್ಲಿ ಕೊಡಬೇಕು? ಅವರದೇ ಜಾಗ ಬೇರೆ. ಆದರೆ ಡೈರೆಕ್ಟ್ ಆಗಿ ಎಂಟರ್ ಆಗಿ ಡೈರೆಕ್ಟ್ ಹೊರಬರೋ ಶಕ್ತಿ ಇರೋದು ಯಾರಿಗೆ? ಅದಕ್ಕೆ ಪರಮಾತ್ಮ ಸರ್ವರೊಳಗೂ ಪ್ರವೇಶ ಮಾಡ್ತಾರೆ. ಆದ್ದರಿಂದ ವಿಷ್ಣು ಅಂತ ಕರೀತಾರೆ. ಅದು ಒಳಗೆ ಪ್ರವೇಶ ಮಾಡೋ ಶಕ್ತಿ ಯಾವ ಆಫೀಸರಿಗೂ ಇಲ್ಲ, ದೇವತೆಗಳಿಗಿದೆ. ಅವರೊಳಗೂ ಪ್ರವೇಶ ಮಾಡೋ ಶಕ್ತಿ ಪ್ರಾಣದೇವರಿಗೆ, ಅವರೊಳಗೂ ಪ್ರವೇಶ ಮಾಡೋ ಶಕ್ತಿ ಲಕ್ಷ್ಮೀದೇವಿಗೆ, ಅವರೊಳಗೂ ಪ್ರವೇಶ ಮಾಡೋ ನಾರಾಯಣ. ಆದ್ದರಿಂದ ವಿಷ್ಣು ಅಂತ ಕರೀತಾರೆ. ವಿಷ್ಣು ರೀತಿಯ ಸ್ವರೂಪ ಇದ್ರೆ ದೇವರ ಮಹಿಮೆ ಏನಂತ ಗೊತ್ತಾಗುತ್ತೆ. ಅನೇಕರು ವಿಷ್ಣು ಅಂತ ಅಷ್ಟ ಪರ್ಸನಲ್ ಗಾಡ್ ಅಂತ ತಿಳ್ಕೊಂಡವರಿದ್ದಾರೆ. ತಪ್ಪದು, ವಿಷ್ಣು ಬದಿನ ಮೆಟಾಫಿಸಿಕಲ್ ಗಾಡ್ ಅದು. ಅವರಿಗೆ ಅರ್ಥ ಗೊತ್ತಾಗದೆ ಹೋಗಿದ್ದರಿಂದ ಆ ರೀತಿ ತಿಳ್ಕೊಂಡಿದ್ದೆ ತಪ್ಪಾಯ್ತು. ವಿಷ್ಣು ರೀತಿ ರೂಪಂ, ವಿಷ್ಣು ಸರ್ವೋತ್ತಮನಲ್ಲ ಅಂತ ಹೇಳಿ ಅಪಾರ್ಥ ಹೇಳಾಯ್ತಾಗ, ಸರ್ವತ್ರ ವ್ಯಾಪ್ತರಾಗಿರುವವನು, ಸರ್ವರೊಳಗೆ ಪ್ರವೇಶ ಮಾಡ್ತಕ್ಕಂಥವರು ಸರ್ವೋತ್ತಮನಲ್ಲ. ಯಾರು ಹೇಳ್ತಾರೆ ಕಾಂಟ್ರಡಿಕ್ಷನ್ ಅದು. ಅರ್ಥ ಆಯ್ತಾ ಈಗ? ಸೊ ವಿಷ್ಣು ಸರ್ವೋತ್ತಮ ಅಂದ್ರೆ ಅವಾಗ ಅರ್ಥ ಆಗುತ್ತೆ. ನಮ್ಮಲ್ಲಿ ಏನಾಗಿದೆ, ಪದಗಳು ಅರ್ಥ ಆಗಿಬಿಟ್ಟು, ಜನಗಳ ಶಬ್ದಗಳು ಉಳ್ಕೊಂಡ್ಬಿಟ್ಟಿದೆ ಅಂತ ಅರ್ಥ ಮಿಸ್ ಆಗಿಬಿಟ್ಟಿದೆ. ಅರ್ಥ ಮಿಸ್ ಆದ್ದರಿಂದ ನಮಗೆಲ್ಲ ಏನನ್ಸುತ್ತೆ, ಯಾರೋ ಒಂದು ಸ್ನಾನ ಮಾಡ್ಕೊಂಡು ಹೋಗ್ತಿದ್ದಾರೆ, ಅರ್ಥ ಎಲ್ಲ ಬಂದಿಲ್ಲ ಅಂತ. ಅದನ್ನೇ ಆ ರೀತಿ ಹೇಳದೆ ಮೆಟಾಫಿಸಿಕ್ಸ್ ಅಂತ ಕಳೆದ್ಬಿಡ್ತಾರೆ ದೊಡ್ಡದಾಗಿ. ಅದು ನಮ್ಮಲ್ಲಿ ಆಚಾರ ಪದ ಅಂತ ಶಾಸ್ತ್ರೀಯ ಪದಗಳಿಗೆ ಅರ್ಥ ಗೊತ್ತಿಲ್ಲದಿಂದ ಅದು ಅನಾಹುತಗಳು. ವಿಷ್ಣು ಕೂಡ ಸರ್ವಂ ಪ್ರವಿಶತಿ ಅಸ್ಮಿನ್ನಿತಿ ಸರ್ವಾಧಾರತ್ವಾತ್. ಸರ್ವ ಇನ್ನೊಂದು ಅರ್ಥ, ಸರ್ವಾಧಾರಣಾದ್ದರಿಂದ ಎಲ್ಲರೊಳಗೂ ಪ್ರವೇಶ ಮಾಡ್ತಾರೆ, ಅದಕ್ಕೆ ವಿಷ್ಣು. ಎಲ್ಲರೂ ಇವರೊಳಗೆ ಪ್ರವೇಶ ಮಾಡ್ತಾರೆ, ಆದ್ದರಿಂದ ವಿಷ್ಣು. ಇವರೊಳಗೆ ಪ್ರವೇಶ ಮಾಡ್ತಾರೆ ಅಂದ್ರೇನು? ಅರ್ಜುನ ಹೇಳ್ತಾರೆ, ಎಲ್ಲರೊಳಗೆ ಪ್ರವೇಶ ಮಾಡ್ತಿದ್ದಾರೆ, ಎಲ್ಲ ನಾಶೆ ಹೊಂದಿಬಿಡ್ತಾರೆ. ಪರಮಾತ್ಮ ಬಾಯಿ ಹೋದ್ರೆ ಹೋದಾಗ ಲೆಕ್ಕ. ಆ ದೃಷ್ಟಿಯಿಂದ ತಗೊಂಡಾಗ ಕರ್ತರಿನೋ ಹೌದು ಕರ್ಮಣಿನೋ ಹೌದು ಎಲ್ಲರೊಳಗೂ ಪ್ರವೇಶ ಮಾಡ್ತಾನೆ, ಅದಕ್ಕೆ ವಿಷ್ಣು. ಎಲ್ಲರೂ ಇವನು ಬಾಯೊಳಗೆ ಪ್ರವೇಶ ಮಾಡ್ತಾರೆ, ಆದ್ರಿಂದ ಇವನು ವಿಷ್ಣು. ಸರ್ವ ಸಂಹಾರಕ ಅಂತ ಅರ್ಥ. ತಥಾಚ ನಿರುಕ್ತೆ ನಿರುಕ್ತ ಮೋಕ್ಷಧರ್ಮೆ, ಇದೆಲ್ಲ ಅರ್ಥ ಇಲ್ಲಿಂದ ಬರೀತೇನೆ ಅಂದ್ರೆ ಆಚಾರ ವ್ಯಾಖ್ಯಾನ ಕೋಟ್ ಮಾಡ್ತಾರೆ. ಗತಿಶ್ಚ ಸರ್ವಭೂತಾನಾಂ ಪ್ರಜನಶ್ಚಾಪಿ ಭಾರತ ವ್ಯಾಪ್ತಿ ಮೇ ರೋದಸೆ ಪಾರ್ಥ ಕಾಂತಿಶ್ಚಾಭ್ಯಧಿಕ ಮಮ ಅಧಿಭೂತ ನಿವಿಷ್ಟಶ್ಚ ತದಿಚ್ಚುಶ್ಚಾಸ್ಮಿ ಭಾರತ ಕ್ರಮಣಾಚ್ಚಾಪ್ಯಹಂ ಪಾರ್ಥ ವಿಷ್ಣುರಿತ್ಯಭಿ ಸಂಜ್ಞಿತ ಇತಿ. ಗೀತಾ ಭಾಷೆಯಲ್ಲಿ ಆಚಾರ್ಯರು ಮೋಕ್ಷ ಧರ್ಮದ ವಾಕ್ಯಗಳನ್ನು ಉಲ್ಲೇಖ ಮಾಡಿಬಿಟ್ಟು ವಿಷ್ಣು ಶಬ್ದಕ್ಕೆ ಅರ್ಥ ಇದೆ. ಮೋಕ್ಷ ಧರ್ಮದಲ್ಲಿ ನಾರದರು ದೇವರನ್ನು ಕೇಳ್ತಾರೆ, ವಿಷ್ಣುವಿಗೆ ಹೆಸರು ಇಷ್ಟೇ ಅರ್ಥಕ್ಕೆ ಬಂದಿದೆ ಅಂತೇಳಿ ಎಲ್ಲ ಅನೇಕ ನಾಮಗಳ ಅರ್ಥ ಹೇಳ್ತಾರೆ. ಗೊತ್ತಾಯ್ತಾ? ಅದೇ ರೀತಿ ಹರಿವಂಶದೊಳಗೆ ಕೇಶವಾದಿ 24 ನಾಮಕ್ಕೂ ಅರ್ಥ ಹೇಳ್ತಾರೆ, ರುದ್ರದೇವರ ಅರ್ಥ ಹೇಳ್ತಾರೆ, ಕೇಶವ ಅಂದ್ರೆ ನಾರಾಯಣ ಗೋವಿಂದ ಎಲ್ಲದಕ್ಕೆ ಅರ್ಥ ಹೇಳ್ತಾ ಹೋಗ್ತಾರೆ. ಪ್ರತಿಯೊಂದು ಅಂತ ಅರ್ಥ ಇಟ್ಕೊಂಡಾಗ ದೇವರು ಆಚಾರ ಮಾಡಿದಾಗ ಏನಾಯ್ತಾಗ ದೇವರು ಎಷ್ಟು ಕೂಡ ಸ್ಮರಣೆ ಮಾಡಿದಾಗ ಆಯ್ತು. ಆಚಾರ ಮಾಡಬೇಕು 24 ಹೆಸರಿನೊಳಗೆ ದೇವರ ಅನೇಕ ಮಹಿಮೆ ಸ್ಮರಣೆ ಮಾಡಿದ್ರೆ ಶುದ್ಧನಾಗ್ತಾನೆ ಅಂತ. ಆಚಾರ ಮಾಡಿದ್ರೆ ಶುದ್ಧ ಯಾತಕ್ಕಾಗ್ತಾನೆ? ದೇವರ ಸ್ಮರಣೆ ಎಸ್ಮರೇ ಪುಂಡರೀಕಾಕ್ಷಮ ಸಭಾಖ್ಯಾಪೆಂತರ ಶುಚಿ. ಯಾರ ದೇವರ ಸ್ಮರಣೆ ಮಾಡ್ತಾರೆ ಶುದ್ಧನಾಗಿಬಿಡ್ತಾರೆ. ಗೊತ್ತಾಯ್ತಾ? ಆಚಾರ ಮಾಡಿದ ಶುದ್ಧಿ ಆಗೋದು ಅದಕ್ಕೆ ಆಚಮನ ಶುದ್ಧಿ ಬರೋದ ಕಾರಣ ದೇವರ ಸ್ಮರಣೆಯೇ ಶುದ್ಧಿಗೆ ಕಾರಣ. ಯದ್ವಾ ಅತ್ಯುತ್ಕೃಷ್ಟ ಪರಿಪೂರ್ಣ ಫಲೇ ಶ್ರೇಷ್ಠ ಸ್ವಾಮಿತ್ವ ಸ್ವಾಮಿಸಿತ್ವ ಶೀಲತ್ವ ವಿಷ್ಣು ಇನ್ನೊಂದು ಹೇಳ್ತಾರೆ. ಈ ಥರ ಏನು ಅರ್ಥ ಹೇಳ್ತಾ? ವಿಷಾಣ ಣಕಾರ ಅಂದ್ರೆ ಫಲ, ಷಕಾರ ಅಂದ್ರೆ ಪ್ರಾಣ, ವಿಶಿಷ್ಟ ಫಲ ವಿಶಿಷ್ಟ ಪ್ರಾಣ ಬಂದಿರೋದ್ರಿಂದ ಪರಮಾತ್ಮನ ವಿಷ್ಣು ಅಂತ ಕರೀತಾರೆ. ಐತರೆ ಉಪನಿಷತ್ತಿನಲ್ಲಿ ಉಪನಿಷತ್ತು ಹೇಳಿದ ಅರ್ಥ. ಅಥವಾ ವಿಪೂರ್ವಾತ್ಸು ಪ್ರಸವೇತ್ಯತಃ ಕರ್ತರಿ ಕ್ವಿಚ್ ಪ್ರತ್ಯಯ ಏವಂಚ ವಿ ವಿವಿಧಂ ಜಗತ್ ಸೌತಿ ಪ್ರಸೂತಿ ಸ್ಥಿತಿ ಇತಿವ ವಿವಿಧಂ ಸೌತಿ ಇತಿ ವಿಷ್ಣು. ಇಡೀ ಜಗತ್ತೇ ಜನ್ಮಾಧಿಕರ್ತ ಅಂತ ಅರ್ಥ. ಅಲ್ಲಿ ಪ್ರವೇಶತಿ ಎಲ್ಲವೂ ಹೋಗ್ತಾ ಅಂತ ಹೇಳಿದ್ರೆ ಪ್ರಳಯಕರ್ತ. ಇಲ್ಲೆಲ್ಲವರು ಸೃಷ್ಟಿ ಮಾಡ್ತಾರಾದ್ದರಿಂದ ವಿಷ್ಣು. ವಿಷ್ಣುನಾಮ ಒಂದಕ್ಕೇನೆ ಎಷ್ಟು ಅರ್ಥ ಬರೀತಾರೆ ಗೊತ್ತೆ? ಸುಮಾರು 25-30 ಅರ್ಥ ಬರೀತಾರೆ ವಿಷ್ಣು ಶಬ್ದ ಒಂದಕ್ಕೇನೆ. ಅವ್ರು ಹೇಳಿದ್ರೆ ಪ್ರತಿಪಾದ ಓದಿ ಹೇಳಿದ್ರೆ ಎಷ್ಟು ದಿವಸ ಆಗುತ್ತೆ? ಇದು ವಿಷ್ಣು ಶಬ್ದನೇ 2-3 ದಿವಸ ಆಗಿಬಿಡುತ್ತೆ. ಪರಿಸ್ಥಿತಿಯಲ್ಲಿ ಪೂರ್ತಿ ವರ್ಷ ಆಗುತ್ತಾಗ ಅದರಿಂದನೇ ನಾವು ಸಾಮಾನ್ಯ ತಿಳ್ಕೊಂಡಾಗ ಹೇಳೋದಕ್ಕೆ ಬರ್ತದೆ. ಅಷ್ಟು ಅನುಸಂಧಾನಕ್ಕೆ ಬರಬೇಕಾದ್ರೆ ಪೂರ್ತಿ ಓದಿ ಶಾಸ್ತ್ರ ಓದಿರ್ಬೇಕಾಗ ಒಂದೆರಡು ಕೇಳಿದಾಗ ಅರ್ಥ ಆಗೋದಿಲ್ಲ. ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಭಹಿತ ಶಾರದಾ ಶಾರದೆಂದು ಜ್ಯೋತ್ನ ಭದ್ರಸ್ಮಿತ ಸ್ತ್ರೀ ನವಲಿತ ಗಗುಮ ಪ್ರೇಮಭಾರಂಭ ಭಾರ. ಈಗ ವಾಯುದೇವರ ಅದು ಭದ್ರಾಚಾರ್ಯರ ಪಾದಧೂಳಿಗಳು ನಮ್ಮನ್ನ ಪವಿತ್ರರನ್ನಾಗಿ ಸರಿ ಪವಿತ್ರವನ್ನಾಗಿ ಸರಿ ಅಂತ ಪ್ರಾರ್ಥನೆ ಮಾಡಿದರು. ಆ ಪಾದಧೂಳಿಯ ವೈಶಿಷ್ಟ್ಯ ಏನು ಅಂತ ಪ್ರಶ್ನೆ. ಯತ್ರ ಯಾವ ಪಾದಧೂಳಿಯಲ್ಲಿ, ಯತ್ರ ಅಂದರೆ ಎಲ್ಲಿ ಅಂತ ಅರ್ಥ. ಯಾವ ಪಾದಧೂಳಿಯಲ್ಲಿ ವಾಚಾಂ ಪ್ರಣೇತ್ರಿ, ವಾಚಾಂ ಪ್ರಣೇತ್ರಿ ಮಾತುಗಳ ಅಧಿನಾಯಿಕೆಯಾದಂತಹ ಅಧಿನಾಯಿಕೆಯಾದ ವಾಚಗಳಿಗೆ ಸರಸ್ವತಿ ಭಾರತೀಯರು. ವಾಚಾಂ ಯತ್ರ ಪ್ರಣೇತ್ರಿ, ವಾಚಾಂ ಪ್ರಣೇತ್ರಿ ಚತುರವದನ ರಾಣಿ ಬಂತಲ್ಲ ನಿಗಮ ಭಾಗಾಭಿಮಾನಿ ಅಂತಹ ಸರಸ್ವತಿ ಭಾರತೀಯರು. ಇನ್ನೆಂತೂ ತ್ರಿಭುವನ ಮಹಿತ, ಮಹಿತ ಅಂದ್ರೆ ಪೂಜಿತ, ಬಹು ಪೂಜಾಯಾಮ್ ಅಂತ ಹೇಳಿ ಧಾತು. ಮಹಿತ ಅಂದ್ರೆ ಪೂಜಿತ, ತ್ರಿಭುವನ ಮಹಿತ ಮೂರು ಲೋಕಗಳಿಂದ ಪೂಜಿತರಾದಂತಹ ಶಾರದಾ. ಎರಡು ಅಬ್ಜೆಕ್ಟಿವ್ ಶಾರದಾ ದೇವಿಗೆ, ಎರಡು ಅಬ್ಜೆಕ್ಟಿವ್, ಒಂದು ತ್ರಿಭುವನ ಮಹಿತ, ಇದೊಂದು ವಾಚಾಂ ಪ್ರಣೇತ್ರಿ. ವಾಚಾಂ ಪ್ರಣೇತ್ರಿಯಾದ ತ್ರಿಭುವನ ಪೂಜಿತಳಾದ ಶಾರದಾ ಭಾರತಿಗೂ ಶಾರದಾ ಅಂತ ಹೆಸರು. ವಾಗ್ವಾಣಿ ಭಾರತಿ ಇತಿ ಅಮರಕೋಶ. ಸರಸ್ವತಿ ಭಾರತೀಯರು ಶಾರದೆಂದು ಜ್ಯೋತ್ನ ಭದ್ರಸ್ಮಿತ ಸ್ತ್ರೀ ಧವಲಿತ ಗಗುಮ ಪ್ರೇಮ ಭಾರಂಭ ಭಾರ ಅಂತ ಭಾರತೀ ದೇವಿಯು ಯಾರ ಪಾದಧೂಳಿಗಳಲ್ಲಿ ಪ್ರೇಮ ಭಾರಂ ಅತ್ಯಂತ ಪ್ರೀತಿಯ ಒತ್ತಡವನ್ನು ಹೊಂದಿದ್ದಾರೆಯೋ, ಪ್ರಭಾರ ಧರಿಸಿದ್ದಾರೆಯೋ, ಅಂತಹ ವಾಯುದೇವರ ಪಾದಧೂಳಿಗಳು ನಮ್ಮನ್ನು ಪವಿತ್ರನಾಗಿ ಮಾಡಲಿ. ಅಂದರೆ ಸರಸ್ವತಿ ಭಾರತೀಯರು ವಂದಿತವಾದಂತಹ ಪಾದ ಧೂಳಿಯಾದ ಧೂಳಿ ಆಚಾರ್ಯರದು ಅಂಥವರ ಪಾದಧೂಳಿ ನಮ್ಮನ್ನು ಪವಿತ್ರನನ್ನಾಗಿ ಮಾಡಲಿ ಅಂತ ಹೇಳಿದರು. ಇನ್ನೇಗಿದ್ದಾರೆ? ಶಾರದೆಂದು ಜ್ಯೋತ್ನ ಭದ್ರಸ್ಮಿತ ಸ್ತ್ರೀ ಧವರಿದ ಗುಹಾ. ಇನ್ನೊಂದು ವಿಶೇಷ ಅಬ್ಜೆಕ್ಟಿವ್, ಮೂರನೇ ಅಬ್ಜೆಕ್ಟಿವ್ ಶಾರದಾದೇವಿಗೆ ಏನದು? ಶಾರದೆಂದು ಜ್ಯೋತ್ನ. ಶಾರದೆಂದು ಅಂದ್ರೆ ಏನು? ಶರತ್ಕಾಲದ ಚಂದ್ರ, ಶರತ್ಕಾಲದ ಚಂದ್ರ. ಶರದ್ ಋತು ಶರಚಂದ್ರ ಅಂದ್ರೂ ಹೌದು, ಶಾರದೆಂದ್ರು ಅಂದ್ರೆ ಸರಿ. ಶರತ್ಗೆ ಸಂಬಂಧಪಟ್ಟಿದ್ದು ಶಾರದ. ಶರತ್ಕಾಲದ ಚಂದ್ರನಂತೆ ಶರತ್ಕಾಲದ ಚಂದ್ರ, ಚಂದ್ರನೇ ಬೆಳಗಿರ್ತಾರೆ ಶರತ್ಕಾಲ ಚಂದ್ರ ಅಂತ. ಅದಕ್ಕೆ ಇರ್ತಾರೆ ಸಾಮಾನ್ಯವಾಗಿ, ಆಗ ಮಳೆಗಾಲ ಮುಗಿದಿರುತ್ತೆ, ಇನ್ನೂ ಮೋಡಗಳೆಲ್ಲ ಕ್ಲಿಯರ್ ಆಗಿರುತ್ತೆ, ಆಕಾಶದಲ್ಲಿ ಚಂದ್ರ ಸ್ಪಷ್ಟವಾಗಿ ಕಾಣುತ್ತೆ, ಮೋಡ ಗಿಡ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಆಗ ಬೆಳೆದಿಂಗಳು ಏನಾಗುತ್ತಾಗ ಎಲ್ಲ ಕಡೆ ಹಳ್ಳಿದ್ದು ಕಾಣಿಸ್ತೆ. ಅದು ಶರಚಂದ್ರ ಅಂತ ಹೇಳ್ತಾರೆ. ಶರಚಂದ್ರ ಅಂತ ಹೇಳಿದ್ರೆ ಕದೇ ಕಾಲ. ಚಂದ್ರ 12 ತಿಂಗಳು ಇದ್ರು ಕೂಡ ಪ್ರತಿ ಶುಕ್ರಪಕ್ಷದಲ್ಲಿ ಕಂಡರೂ ಕೂಡ ಶರತ್ಕಾಲದಲ್ಲಿ ವಿಶೇಷವಾಗಿ ಶುಭ್ರವಾದ ಆಕಾಶದಲ್ಲಿ ಕಾಣೋದ್ರಿಂದ ಶರಚಂದ್ರ ಅಂತ ಕರೀತಾರೆ. ಶಾರದೆ ಎಂದೊಂದು ಇಂದು ಅಂದ್ರೆ ಚಂದ್ರ, ಶರತ್ ಅಂದ್ರೆ ಶಾರದ ಅಂದ್ರೆ ಶರತ್, ಶಾರದೆ ಎಂದ್ರೆ ಶರಚಂದ್ರ. ಅಲ್ಲಿ ಶಾರದ ಶಾರದ ಅಂತ ಹೇಳಿದ್ರಿಂದ ಅಲಂಕಾರ ಯಮಕಾಲಂಕಾರ ಬರುತ್ತೆ. ಶಾರದ ಅದೇ ಹೇಳಿದ್ದು, ಮಳೆ ಬೀಳುತ್ತೆ, ಧೂಳಾಗಿ ಮೋಡಗಳಿರೋದಿಲ್ಲ, ಪೈರುಗಳೆಲ್ಲ ಹೊಸ್ತಾ ಆಗ್ತಾರೆ, ಎಲ್ಲ ಸ್ವಚ್ಛವಾಗಿ ಭೂಮಿ ಇದಿರುತ್ತೆ. ಬೇಸಿಗೆ ಕಾಲದಲ್ಲಿ ಇರುತ್ತೆ ಹಾಟ್ ಅದು, ಹಾಗಾಗೆಲ್ಲ ಕೂಲ್ ಆಗಿರತಕ್ಕಂಥ ಪ್ರಸಂಗ. ಬೆಳೆದಂಗಳು ಕೂಲು, ವಾತಾವರಣ ಕೂಲ್ ಆಗಿರುತ್ತೆ, ಆಕಾಶದಲ್ಲಿ ಮೋಡಗಳಿರೋದಿಲ್ಲ. ಆದ್ದರಿಂದ ಚಂದ್ರ ಸೌಂದರ್ಯ ನೋಡಬೇಕಾ, ಯಾವ ನೋಡಬೇಕೋ ಆಗ ಅದಕ್ಕೆ ಶರಚಂದ್ರ ಅಂತ ಕರೀತಾರೆ. ಅಂತಹ ಜ್ಯೋತ್ಸ್ನ, ಜ್ಯೋತ್ಸ್ನ ಅಂದರೆ ಬೆಳೆದಿಂಗಳು, ಶಾರದೆಂದು ಜ್ಯೋತ್ಸ್ನ, ಶರತ್ಕಾಲದ ಚಂದ್ರನ ಬೆಳೆದಿಂಗಳನ. ಬರೀ ಜ್ಯೋತ್ಸ್ನ ಅಂದರೆ ಬೆಳೆದಿಂಗಳೇ, ಶಾರದೆಂದ ಜ್ಯೋತ್ಸ್ನ ಅವನು ಸ್ಪೆಸಿಫಿಕ್ ಆಗಿ ಹೇಳಿದ ಯಾವ ಬೆಳೆದಿಂಗಳು ಅಂತ ಹೇಳಿದಾಗಾಯ್ತು. ಭದ್ರಸ್ಮಿತ ಶಾರದೆಂದು ಜ್ಯೋತ್ಸ್ನ, ಶರತ್ಕಾಲದ ಚಂದ್ರನ ಬೆಳೆದಿಂಗಳೇನಂತಹ ಭದ್ರಸ್ಮಿತ, ಮಂಗಳಕರವಾದಂತಹ ಮಂದಹಾಸ. ಸರಸ್ವತಿ ಭಾರತೀಯರು ಮುಗುಳ್ನಗೆ ನಕ್ಕರೆ ಆಗಿರುತ್ತಂತೆ. ಸಮಾನ ನಗುವನ್ನು ಯಾವುದಕ್ಕೆ ಹೊರಿಸ್ತಾರೆ, ನಗು ಬೆಳ್ಳಗಿರುತ್ತೆ ಅಂತ ಕರೀತಾರೆ. ಸಮಾನ ಅವಳು ಕಪ್ಪು ಇರುತ್ತೆ ಅಂತ ಅರ್ಥ. ಅದಕ್ಕೇನೆ ನಗುವನ್ನು ಬ್ರೈಟ್ ಆಗಿ ಕಾಣಿಸ್ತಾನೆ, ಅವಳನ್ನು ಡಲ್ ಆಗಿ ಕಾಣಿಸ್ತಾನೆ. ಗೊತ್ತಾಯ್ತಾ, ಎಷ್ಟು ಕಪ್ಪಿರಲಿ, ಭಯಂಕರ ಇದಿರಲಿ, ಒಳ್ಳೆ ಸಂತೋಷ ಸುದ್ದಿ ಇದ್ದ ಮುಖದಲ್ಲಿ ಆಗಿರುತ್ತೆ ಅವನಿಗೆ ಒಂದು ಕಳೆ ಬಂದಿರುತ್ತೆ. ಅದು ಎಷ್ಟು ಚೆನ್ನಾಗಿ ಕಾಣೋದು ದುಃಖದಾಗ ಏನಾಗಿರುತ್ತೆ, ಮಂಕಾಗಿರುತ್ತೆ. ಅದಕ್ಕೆ ಶಾರದೆ ಎಂದು ಜ್ಯೋತ್ಸ್ನ ಭದ್ರಸ್ಮಿತ, ಶರತ್ಕಾಲದ ಚಂದ್ರನಂತಹ, ಚಂದ್ರನ ಬೆಳದಿಂಗಳಿನಂತಹ ಮಂಗಳಕರವಾದ ಮಂದಹಾಸದ ಶ್ರೀ ಕಾಂತಿಯಿಂದ ಧವಲಿತ ಕುಭಾ, ದಿಕ್ಕುಗಳನ್ನೆಲ್ಲ ಬೆಳಗಿಸಿದಂತಹ, ದಿಕ್ಕುಗಳನ್ನೆಲ್ಲ ಬೆಳಗಿಸಿದಂತಹ ಚಂದ್ರನಿಂದ, ಚಂದ್ರ ಬೆಳ್ಳೆ ಹೊಡಿತಾ ಇದ್ದಾರೆ, ಹತ್ತಿನ ದಿಕ್ಕುಗಳೆಲ್ಲ ಹೊಡಿತಾ ಇದೆ. ಸೊ ಭಾರತೀ ದೇವಿಯ ನಗುವಿನಿಂದ ಇಲ್ಲಿ ದಿಕ್ಕುಗಳಲ್ಲಿ ಏನಾಗ್ತೇವೆ, ಬ್ರೈಟ್ ಆಗಿವೆ. ಅಂಥ ಶಾರದಾ ದೇವಿಯು, ಅದು ಇಂಥ ಶಕ್ತಿ ಅವರಿಗಿದೆ. ತ್ರಿಭುವನ ಮಹಿತ ಅಚಾಂ ಪ್ರಣೇತ್ರಿ ಶಾರದೆಂದು ಜ್ಯೋತ್ಸ್ನ ಭದ್ರಸ್ಮಿತ ಶ್ರೀ ನವರಿದ ಗೌಮ, ಇಂಥ ವೈಭವದ ಸಾಕ್ಷಾತ್ ಭಾರತೀ ದೇವಿ, ಯತ್ರ ಯಾವ ವಾಯುದೇವರ ಪಾದಧೂಳಿಗಳಲ್ಲಿ ಪ್ರೇಮಭಾರಂಭ ಭಾರ, ಪ್ರೇಮದ ಭಾರವನ್ನು ಹೊತ್ತಿರುವರೋ ಅಂತಹ ವಾಯುದೇವರ ಪಾದಧೂಳಿಗಳು ನಮ್ಮನ್ನು ಪವಿತ್ರರನ್ನಾಗಿ ಮಾಡಲಿ ಅಂತ ಹೇಳಿದ್ರಿಂದ ಭಾರತೀ ರಮಣ ಅಂತ ಹೇಳಿದಾಗ ಅದೊಟ್ಟಿಲಿವೆ. ಭಾರತೀ ರಮಣ, ಲಕ್ಷ್ಮೀ ರಮಣ ಅನ್ನೋದು ಹೇಗೆ ನಾರಾಯಣನ ಆರಾಧನೆಗೆ ಮುಖ್ಯವಾದಂಥ ಮಾತು, ವಾಯುದೇವರ ಆರಾಧನೆಗೆ ಅತಿ ಮುಖ್ಯವಾದದ್ದು ಯಾವುದು, ಭಾರತೀ ರಮಣ ಅನ್ನೋ ಪದ ಮುಖ್ಯ. ಅದನ್ನು ಈ ರೀತಿ ಬಿಡಿಸಿ ಹೇಳಿದೆ. ವಾಚಾಮ್ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದ ಶಾರದೆಂದು ಜ್ಯೋತ್ಸ್ನ ಭದ್ರಸ್ಮಿತ ಶ್ರೀ ಶಬರಿದ ಗುಹಾ ಪ್ರೇಮ ಭಾರಂಭ ಭಾರ. ಆಮೇಲೆ ಮುಂದಿನ ಶ್ಲೋಕ, ಎರಡನೇ ಶ್ಲೋಕ ಆರ್ತಾದ್ರೆ ಬಹಳ ಕಷ್ಟ ಆಗುತ್ತೆ, ಲೇಟ್ ಆಗಿಬಿಡುತ್ತೆ. ವಿಷ್ಣು ಪರವಾಗಿ ಶ್ರೀಮದ್ ವಿಷ್ಣು ಅಂತ ಹೆಸರು ಬಂದರೆ ಸಾಕೇ ಸಾಕು, ಮುಂದರ್ಥ ಆದ್ರೆ ಸಾಕಾಗಿದೆ ಮೊದಲು. ಆಮೇಲೆ ಎರಡನೇ ಅರ್ಥ ಇನ್ನೊಂದು ಅರ್ಥ, ಇದು ವಿಷ್ಣು ಪರಾರ್ಥನೂ ಮಾಡಿದ, ಇವರು ಮಾಡಿಲ್ಲ, ಬೇರೆ ವಿಷ್ಣು ಪರಾರ್ಥನೂ ಮಾಡಿದ್ದ. ಉತ್ಕಂಠ ಕುಂಠ ಕೋಲಾಹಲ, ತುಂಬಾ ಅರ್ಥ ಹೇಳ್ಬಿಟ್ಟೆ ಏನಾಗುತ್ತೆ ಅಂದ್ರೆ ಬೇಡ ಬೇಡ ಅನಿಸ್ಬಿಡುತ್ತೆ. ಇಷ್ಟು ಅರ್ಥ ಮಾಡಿಕೊಂಡು ತಿಳ್ಕೊಳ್ಳಿಲ್ಲ, ಎಲ್ಲ ಕೌಲಿಲ್ಲ, ಬೇಡ ಬೇಡ ಅಂತ ಬ್ಯಾತ್ ಬಿಡಿ ಸಿಂಹದಾರಿ ಕ್ಯಾತ ಹಿಡಿಸೋದಿಲ್ಲ ಅಂತ ಕೇಳಿದ್ರೆ ಅಲ್ಲಿ ಬ್ಯಾತರ ಅಂತ ಹೇಳ್ಬಿಡ್ತ. ಆ ತರ ಇದು ಒಂದು ಅರ್ಥ ತಿಳ್ಕೊಂಡು ಇನ್ನೊಂದು ಅರ್ಥ ತಿಳ್ಕೊಳಕ್ ಬರುತ್ತೆ. ಆಮೇಲೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಓದ್ಬೇಕಾದ್ರೆ ಇನ್ನೊಂದು ಅರ್ಥ ಓದ್ಬೋದು. ಉತ್ಕಂಠ ಕುಂಠ ಕೋಲ ಕಾಲಜವ ವಿದಿತ ಜಸ್ತ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನಧೂತ ಅಂಧ ತಮಸ ಸುಮನೋ ಮೌಲಿರತ್ನಾವಲೀನಾಂ ಭಕ್ತ್ಯುದ್ರೇಕಾವಗಾಢ ಪ್ರಕಟರ ಸಕಟಾತ್ ನಾರ ಸಂಘೃಷ್ಯಮಾಣ ಪ್ರಾಂತ ಪ್ರಾಗ್ರ್ಯಾಂಘ್ರಿ ಪೀಠೋತ್ಥಿತ ಕನಕ ರಜ ಪಿಂಜರಾರಂಜಿತಾಶಾಹ. ಉತ್ಕಂಠ ಕುಂಠ ಕೋಲಾಹಲ ಜವವಿಜಿತ ಜಸ್ತ್ರ ಸೇವಾರ ವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾಂಧ ತಮಸ ಸುಮನೋ ಮೌಲಿ ರತ್ನಾವಲೀನಾಂ. ಒಂದೇ ಪದ ಅದಿಷ್ಟು ಕೂಡ, ಒನ್ ವರ್ಡ್. ಎಷ್ಟಕ್ಷರ ಇದೆ ಅದರೊಳಗೆ? 42 ಅಕ್ಷರ ಇದೆ. ಸರ್ದಾರ ವೃತ್ತದ ಪ್ರತಿ ಸಾಲಲ್ಲಿ ಎಷ್ಟಕ್ಷರ ಇರಬೇಕು? 21 ಅಕ್ಷರ ಇರಬೇಕು. ಎರಡು ಸಾಲಿಗೆ ಒಂದೇ ಪದ ಆಗಿರೋದ್ರಿಂದ ಎಷ್ಟಕ್ಷರ ಆಯ್ತು ಅಲ್ಲಿಗೆ? 42 ಅಕ್ಷರ. 42 ಅಕ್ಷರದ ಪದ ಈ ರೀತಿ ಬೇರೆ ಭಾಷೆಯಲ್ಲಿ ಕಂಪೌಂಡ್ ಮಾಡಕ್ಕೆ ಬರೋದಿಲ್ಲ. ಬೇರೆ ಸಂಸ್ಕೃತದ ವೈಶಿಷ್ಟ್ಯ ಅದೇ, ಎಷ್ಟು ಚಿಕ್ಕದಾಗಬೇಕಾದ್ರೆ ಹೇಳೋದಕ್ಕೆ ಬರುತ್ತೆ, ಎಷ್ಟು ದೊಡ್ಡದಾಗಬೇಕು ಪದ ಹೇಳೋಕ್ಕೂ ಬರುತ್ತೆ. ಆದ್ದರಿಂದಲೇ ಸಂಸ್ಕೃತದಲ್ಲಿ ಭಾಷಾ ಶಕ್ತಿ 8 ವರ್ಷಕ್ಕೆ ಉಪನಯನ ಆಗಿಬಿಟ್ಟು ಇಂತ ಶ್ಲೋಕದಲ್ಲಿ ಹೇಳ್ಕೊಟ್ಬಿಟ್ರೆ ಹುಡುಗರು ಹೇಗಿರ್ತಾರೆ? ಒಳ್ಳೆ ನಾಲಿ ಎತ್ತಲೇಬೇಕಾದ್ರೆ ತಿರುಗುತ್ತೆ ಆ ಕಡೆಗೆ. ಎಂತಾಗ ಬೇಕು ಬರೀ ವಿಚಾರ ಮಾಡಿದ್ರು. ಆಮೇಲೆ 50-60 ಜನ ಆದ್ಮೇಲೆ ಅದೇ ಓದಕ್ ಬರೋದಿಲ್ಲ, ಹಾಗಾಗ್ಬಿಟ್ಟಿದ್ರು. ಹಾ, ಒಳ್ಳೆ ಉತ್ತರ ಇದು ಆಗ್ಲಕ್ಕ ಎಕ್ಸಸೈಸ್ ಆದಾಗತ್ತೆ, ನಾಲಿಗೆ ಒಳ್ಳೆ ಪ್ರಾಣಾಯಾಮ ಮಾಡಿದಾಗತ್ತೆ. ಒಟ್ಟಿಗೆ ನಾನ್ ಸ್ಟಾಪ್ ಹೇಳ್ಬಿಟ್ಟು ಏನಾಗುತ್ತಾಗ ಉಸಿರಿಡದಾಗತ್ತೆ. ಸೊ ವಾಯುಸ್ತುತಿ ಹೇಳಿದರೆ ಪ್ರಾಣಾಯಾಮ ಮಾಡಿದಷ್ಟು ಎಫೆಕ್ಟ್ ಬರುತ್ತೆ. ಪ್ರಾಣದೇವರ ಸ್ತೋತ್ರ ಆಗಿದ್ದರಿಂದ ಪ್ರಾಣಾಯಾಮನೇ. ಉತ್ಕಂಠ ಕುಂಠ ಕೋಲಾಹಲ ಜಪವಿದಿತ ಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾಂಧ ತಮಸ ಸುಮನೋ ಮೌಲಿ ರತ್ನಾವಲೀನಾಂ ಭಕ್ತ್ಯುದ್ರೇಕಾವಗಾಢ ಪ್ರಕಟರ ಸಕಟಾತ್ಕಾರ ಸಂಗೃಷ್ಯಮಾಣ ಪ್ರಾಂತ ಪ್ರಾಗ್ರಾಂಗ್ರಿ ಪೀಠೋತ್ಥಿತ ಕರಕರಚ ಪಿಂಜರಾ ರಂಜಿತಾಶಾಹ. ಇನ್ನೊಂದು ಪದ, ಒಂದು ವರ್ಡು ಎರಡು, ಎರಡೇ ಪದಗಳು ಇಡೀ ಸ್ತೋತ್ರ. ಎಷ್ಟು ಪದ? ಎರಡು ಪದ, 42 ಅಕ್ಷರದ ಒಂದು ಪದ, ಇನ್ನೊಂದು ಪದ. ಒಟ್ಟು ಎಷ್ಟು ಅಕ್ಷರ ಆಯ್ತು ಅಲ್ಲಿಗೆ? 84 ಅಕ್ಷರ ಇರೋದು. ಅದರಲ್ಲಿ 41 ಎರಡೇ ಪದಗಳಿದೆ. ಇದು ಸಂಸ್ಕೃತದಲ್ಲಿ ಇರತಕ್ಕಂಥ ವೈಶಿಷ್ಟ್ಯ. ಅದನ್ನು ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ. ಉತ್ಕಂಠ ಪಂಪ ಪ್ರಾಣ ಮಾಪ ಸರಿಯಾಗಿ ಓದಬೇಕು. ಉತ್ಕಂಠ ಕುಂಠ ಅಂತ ಹೇಳೋದೇ ಜಾಸ್ತಿ ಬಾಳ್ತಾರೆ. ಉತ್ಕಂಠ ಕುಂಠ ಆಯಾ ಪದ ಅಲ್ಲೆಲ್ಲಿಂದಲೇ ಉತ್ತರ ಬಂದುಬಿಟ್ರೆ ಆಗ ನಾಡಿ ಶುದ್ಧಿ ಅಂತ ಆಗುತ್ತೆ. ಆಯಾ ಪದ ಅಲ್ಲೆಲ್ಲಿಂದ ಉಚ್ಚಾರಣೆ ಮಾಡಬೇಕು. ನಮಗೆ ರಾಂಗ್ ಪಾಶ್ಚರ್ ಅಂತ ಕರೀತಾರೆ. ಈ ಕುತ್ಕೊಂಡ್ರೆ ಏನಾಗ ಸ್ವಲ್ಪ ದಿವಸ ಬೆನ್ನು ಶುರು ಆಗುತ್ತೆ. ಹೌದಲ್ಲ, ರಾಂಗ್ ಪಾಶ್ಚರ್ ಅಂತ ಹೇಳ್ತಾರೆ. ಅದಕ್ಕೆ ರಾಂಗ್ ಉಚ್ಚಾರಣೆ ಏನು ಮಾಡುತ್ತೆ ಎಂತ ಮೈಂಡ್ ಅಪ್ಸೆಟ್ ಮಾಡಿಬಿಡುತ್ತೆ. ರಾಂಗ್ ಉಚ್ಚಾರಣೆ ಮಾಡಿದರೆ ಮೈಂಡ್ ಅಪ್ಸೆಟ್ ಆಗ್ತದೆ. ರಾಂಗ್ ಪಾಶ್ಚರ್ ಅನ್ನೋದು ಬಾಡಿ ಅಪ್ಸೆಟ್ ಮಾಡ್ತದೆ. ಎಲ್ಲ ಇಂಟರ್ ರಿಲೇಟೆಡ್ ಆದ್ರಿಂದ, ಒಂದಕ್ಕೊಂದು ರಿಲೇಟೆಡ್ ಆದ್ರಿಂದ ಟೋಟಲಿ ಅಪ್ಸೆಟ್ ಆಗ್ತದೆ. ಒಳ್ಳೆ ವಾಯ್ಸ್ ಅಂತ ಹೇಳಿ ಒಳ್ಳೇದಾಗತ್ತೆ, ವಿಚಾರ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಅನುಗ್ರಹ ಮಾಡ್ತಾರೆ ಒಳ್ಳೇದಾಗತ್ತೆ ಅನ್ನೋದು ಅತಿ ಮುಖ್ಯ ಅರ್ಥ. ಜೊತೆಗೆ ಅದರ ಎಕ್ಸಸೈಸೇ ಕೊಡೋದ್ರಿಂದ ಆಟೋಮೆಟಿಕ್ ಏನಾಗುತ್ತದೆ, ಒಳ್ಳೇದಾಗಲೇಬೇಕು. ಜಪ ಮಾಡಿದಾಗಲೂ ಹಾಗೆ ಅಷ್ಟು ಪದಕ್ಕೆ ಒಂದೇ ಸರ್ತಿ ಕಾನ್ಸೆಂಟ್ ಅಂತ ಏನಾಗ್ತಾ ಹೋಗುತ್ತಾಗದ ಶುದ್ಧೀಕರಣ ಪ್ರೋಸೆಸ್, ಕ್ಲೀನಿಂಗ್ ಪ್ರೋಸೆಸ್ ತಡೆಯುತ್ತೆ. ನೀರು ಒಂದು ಸರ್ತಿ ಹಾಕಿಬಿಟ್ರೆ ಕ್ಲೀನ್ ಆಗೋದಿಲ್ಲ, ತುಂಬ ಸರ್ತಿ ಹಾಕಿ ಉಜ್ಜಿದಾಗ ಏನಾಗುತ್ತೆ ಕ್ಲೀನ್ ಆಗುತ್ತೆ. ಜಪ ಅಂಬೋದು ಏನದು ರಿಪಿಟೇಷನ್, ಪುನಶ್ಚರಣೆ ಮಾಡಿದ್ರೆ ರಿಪಿಟೇಷನ್. ಅದು ಪುನಶ್ಚರಣೆ ರಿಪಿಟೇಷನ್ನು ಒಂದ್ಸರ್ತಿ ಹೇಳಿದ್ರೆ ರಿಪಿಟೇಷನ್ ಪುನಶ್ಚರಣೆ ಅಂತ ಕರಿಬಾರದು. ಬರೀ ನಾರಾಯಣ ಜಪ ಅಲ್ಲ, ನಾರಾಯಣ ನಾರಾಯಣ ಅಂತ ಹೋದಾಗ ಏನಾಗುತ್ತದೆ ಜಪ ಆಗುತ್ತೆ. ಮಂತ್ರ ಜಪ ಆಗಬೇಕಾದ್ರೆ ಓಂಕಾರ ಅಂಗನ್ಯಾಸ ಕರನ್ಯಾಸ ಎಲ್ಲ ಮಾಡೋದು. ಬರೀ ಜಪ ಬೇರೆ, ಬರೀ ರಿಪಿಟೇಷನ್ ಜಪ, ಮಂತ್ರ ಬೇರೆ ಜಪ ಬೇರೆ. ಯಾವುದೇ ಮಾತನ್ನು ಮತ್ತೆ ಮತ್ತೆ ಹೇಳಿದ್ರೆ ಜಪ ಆಗಿಬಿಡುತ್ತೆ, ಮತ್ತೆ ಮತ್ತೆ ಹೇಳಿದ್ರೆ ಜಪ. ಅದರ ಓಂಕಾರ ಅಂಗನ್ಯಾಸ ಕರನ್ಯಾಸ ಧ್ಯಾನ ಶ್ಲೋಕ ಎಲ್ಲ ಇದ್ಬಿಟ್ಟಾಗ ಏನಾಗುತ್ತದೆ ಮಂತ್ರ ಅಂತಾಗ. ಇದು ಬರೀ ಇದು ಉಚ್ಚಾರ ನಾಮ ಅಷ್ಟೇ, ನಾಮ ಜಪ ಮಂತ್ರ. ನಾಮ ಜಷ್ಟೇ ನೇಮ್ ಹೇಳಿದ್ರೆ ನಾಮ, ಗೊತ್ತಾಯ್ತಾ? ಅದು ಮತ್ತೆ ಮತ್ತೆ ಹೇಳಿದಾಗ ಜಪ, ಓಂಕಾರಾದಿ ಅಂಗನ್ಯಾಸ ಮತ್ತೆ ಹೇಳಿದಾಗ ಮಂತ್ರ. ಮತ್ತೆ ಪುನಶ್ಚ ಒಂದೇ ಮಂತ್ರವನ್ನು ಅನೇಕ ರೀತಿಯಲ್ಲಿ ಒಂದೊಂದು ಶಶ್ವಿಕ ಹೇಳಿದ ಪುನಶ್ಚರಣ. ಇನ್ನು ಮುಂದೆ ತಪ್ಪದು ಪುನಶ್ಚರಣ, ವಾಯುಸ್ತುತಿ ಪುನಶ್ಚರಣ, ಪುನಶ್ಚರಣ ಅಂತ ಹಾಕ್ತಾರೆ, ತಪ್ಪದು. ಪುನಶ್ಚರಣ ಅಂತ ಹೇಳಿ ಪದ, ಪುನಶ್ಚರಣ ಪದ್ಧತಿ. ಪುನಶ್ಚರಣ ಅಂತ ಹೇಳಿ ಒಂದನ್ನು ಮತ್ತೆ ಮತ್ತೆ ಹೇಳೋದು ಅಂತ, ರಿಪೀಟ್ ಮಾಡೋದು, ಒಂದು ಕ್ರಮದಲ್ಲಿ ರಿಪೀಟ್ ಮಾಡೋದು. ಬರೀ ರಿಪೀಟ್ ಮಾಡಿದ್ರೆ ಜಪ ಮಂತ್ರ ಆಗುತ್ತೆ. ಒಂದು ಕ್ರಮದಲ್ಲಿ ರಿಪೀಟ್ ಮಾಡಿದಾಗ ಮೊದಲಿಂದ ಕೊನೆವರೆಗೂ, ಮತ್ತು ಕೊನೆಯಿಂದ ಮತ್ತವರೆಗೂ, ಇಷ್ಟು ಶ್ಲೋಕ ಮತ್ತೆ ಉಲ್ಟಾ ಪಲ್ಟ ಆ ರೀತಿ ಕ್ರಮದಲ್ಲಿ ಹೇಳಿದ ಪುನಶ್ಚರಣ ಅಂತ ಕರೀತಾರೆ. ಎರಡು ಇದೆ, ಒಂದು ಆದಿರಾದ ಪದ್ಧತಿ, ಆತರಾದಿರ ಪದ್ಧತಿ, ಅನೇಕ ಪದ್ಧತಿ. ಧ್ಯಾನ ಬೇರೆ, ಮೂರ್ತಿಯನ್ನು ಉಚ್ಚಾರಣೆ ಇಲ್ಲಾಗ ಮನಸ್ಸಲ್ಲಿ ರೂಪನೇ ಧ್ಯಾನ ಮಾಡೋದು. ಧ್ಯಾನಕ್ಕೆ ಯಾವಾಗಲೂ ರೂಪದ ಚಿಂತನೆ ಬರಬೇಕು. ರೂಪದ ಚಿಂತನೆ ಬಂದಾಗ ಧ್ಯಾನ, ಮಂತ್ರ ಹೇಳಬೇಕು, ರೂಪ ಧ್ಯಾನನೂ ಮಾಡಬೇಕಾಗ್ತದೆ. ಅದಕ್ಕೆ ಧ್ಯಾನ ಶ್ಲೋಕ ಇದೆ. ಒಟ್ಟಿಗೆ ಮಾಡೋದು ಯಾವ ಬರೀ ಧ್ಯಾನ ಮಾಡಕ್ಕೆ ಬರುತ್ತೆ, ಜಪದಲ್ಲೂ ಧ್ಯಾನ ಸೇರಿಕೊಂಡಿರುತ್ತೆ. ಬರೀ ಧ್ಯಾನ ಮಂತ್ರ ಅಂಗನ್ಯಾಸ ಕರನ್ಯಾಸ ಏನು ಮಾಡದೆ ಧ್ಯಾನ ಮಾಡಕ್ಕೆ ಬರುತ್ತೆ. ರೂಪವನ್ನು ಪುನಃ ಪುನಃ ನೋಡಿದಾಗ ಧ್ಯಾನ ಅದು, ಅರ್ಥ ಆಯ್ತಾ? ಈ ಮಂತ್ರ ಅಕ್ಷರಗಳನ್ನ ಪುನಃ ಪುನಃ ಹೇಳಿದಾಗ ಅದು ಜಪ. ಎರಡೂ ಸೇರಿಬಿಟ್ಟಾಗ ಅದು ಪರ್ಫೆಕ್ಟ್, ಎರಡೂ ಸೇರಿದರೆ ಅತಿ ಶ್ರೇಷ್ಠವಾದದ್ದು. ಭಕ್ತ್ಯುದ್ರೇಕಾವಗಾಢ ಪ್ರಕಟರ ಸಕತಾತ್ಕಾರ ಸಂಘರ್ಷ್ಯಮಾನ ಅದಕ್ಕೆ ಹೇಳ್ತಾರೆ. ಏವಂ ಭಗವತ್ಪಾದಾಚಾರ್ಯ ಶ್ರೀಮಚ್ಚರಣ ಧನ್ಯ ಧೇನೂಣಾಂ ಪವಿತ್ರೀಕರಣ ಸಾಮರ್ಥ್ಯ ಅನುಮಾಪಕ ಭಾರತ್ಯುಪಾಶ್ಯತ್ವ ಮುಕ್ತ ಅನುಮಾಪಕಾಂತರಂ ನಿರೂಪಯಿತು ಕಾಮೋ ರುದ್ರಾದಿಸುರ ವರ ನಿಖರ ಉಪಾಶ್ಯತ್ವೇನಾಪಿ ತಾನ್ ವಿಷಯನಷ್ಟೆ ಉತ್ಕಂಠೇತಿ. ಉತ್ಕಂಠಯ ಆಕುಂಠೌ ಪ್ರಶ್ನೆ ಏನು ಬಂತು ಅಂತ, ಭಾರತೀ ದೇವಿಯಿಂದ ಪೂಜ್ಯರು ಅಂತ ಆಯ್ತು. ಅವ್ರ ಹೆಂಡತಿ ಪೂಜೆ ಮಾಡೇ ಮಾಡ್ತಾರೆ, ನಿರ್ವಾಹ ಇಲ್ಲ, ಅದೇನು ದೊಡ್ಡದಲ್ಲ. ಹೌದಲ್ಲ, ಹೆಂಡತಿಯಿಂದ ಗಂಡ ಪೂಜಿತರಾಗೋದು ಅದೇನು ಅಂತ ಹೊಸ ವಿಷಯ ಅಲ್ಲ. ಆದರೆ ಹೀಗೆ ಹೇಳುತ್ತೆ, ರುದ್ರಾದಿ ದೇವತೆಗಳಿಂದ ಪೂಜ್ಯರು ಹೋಗಿ ಹೀಗೆ ಹೇಳುತ್ತೆ. ಎರಡನೇ ಶ್ಲೋಕದ ಅದು ಹೆಚ್ಚಿಸಿ ಎರಡು ಸೇರಿ ಒಂದು ಶ್ಲೋಕ. ಅದು ಯುಗ್ಮ ಅಂತ ಇದು ಕ್ರಿಯಾಪದಗಳೇ ಇಲ್ಲ ಇದ್ರೊಳಗೆ, ಅದಕ್ಕೆ ಮೊದಲೇ ಒಂದು ಹೋಗ್ಬಿಟ್ಟಿದೆ. ಇವಿಷ್ಟು ಯಾವುದಕ್ಕೆ ಜಟ್ಟಿ ಇವಿಷ್ಟು ಕೂಡ ಪಾಂಸವು ಅಸ್ಮಾನ್ ಪುರ ಅಂತು ಪಾಂಸವ ಅದಕ್ಕೆ ಜಟ್ಟಿ ಇವಿಷ್ಟು ಕೂಡ. ಹಾ, ಉತ್ಕಂಠ ಅಕುಂಠ ಕೋಲಾಹಲ ಜವ ವಿಧಿತ ಅಜಸ್ತ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನದೂತ ಅನ್ನತಮ ಸುವನೋ ಮೌಲಿ ರತ್ನಾವಲೀನಾಂ. ಮೌಲಿ ರತ್ನಾವಲಿ ಸುವನೋ ಮೌಲಿ ರತ್ನಾವಲೀನಾಂ. ಸುವನೋಮ ಸುವನಸ್ಸು ಅಂದರೆ ದೇವತೆಗಳು ಅಂತ ಅರ್ಥ. ದೇವತಾ ಮೌಲಿಗಳು ರುದ್ರಾದಿ ದೇವ ಬರೀ ದೇವತೆಗಳು ಬೇರೆ, ದೇವತಾ ಮೌಲಿಗಳು ಬೇರೆ, ದೇವಶ್ರೇಷ್ಠರುಗಳು ಬೇರೆ. ದೇವಶ್ರೇಷ್ಠರುಗಳ ಗುಂಪುಗಳು ರುದ್ರಾದಿ ದೇವಶ್ರೇಷ್ಠರುಗಳ ಗುಂಪುಗಳು ಬಂದುಬಿಟ್ಟು ಆಚಾರ್ಯರ ಪಾದಗಳಿಗೆ ಅಲ್ಲ ಅವರ ಪಾದಪೀಠಕ್ಕೆ ಕಟ್ಟಿ ನಮಸ್ಕಾರ ಮಾಡಿದಾಗ ಎಲ್ಲದಕ್ಕೂ ಫಳಫಳ ಹೊಡೆದುಬಿಡುತ್ತೆ ರಕ್ತಕ್ಕೆ ರಕ್ತಗಳಿಂದ. ಅವರದ್ದು ಮಂದಸ್ಮಿತದಿಂದ ಜಗತ್ತನ್ನು ಬೆಳಗಿದರೆ ಇವರೆಲ್ಲ ನಮಸ್ಕಾರ ಮಾಡಲಿಕ್ಕೆ ಬಂದು ಕಿರೀಟ ಬಳಿಗಳಿಂದ ಕಟ್ಟಿಸಿದಾಗ ಎಲ್ಲ ಕಡೆ ಬೆಳಕು ಅವ್ರ ಕಿರೀಟ ಬಳಿ ಬೆಳಕು ಹರಡಿ ಹೋಗಿಬಿಡುತ್ತೆ. ಇಲ್ಲೇನಾಯ್ತು, ಅವರು ಒಬ್ಬಳು ಬ್ರಹ್ಮ ರುದ್ರಾದಿ ದೇವತೆಗಳು ನಮಸ್ಕಾರ ಮಾಡ್ತಾರೆ ವಾಯುದೇವರಿಗೆ, ಅದೊಂದು ಪಾಯಿಂಟ್. ದೇವತೆಗಳು ನಮಸ್ಕಾರ ಮಾಡ್ತಾರೆ, ಕಿರೀಟ ಹಾಕೊಂಡು ನಮಸ್ಕಾರ ಮಾಡ್ತಾರೆ ಯಾಕೆ ಹೇಳೋದು ಅಂತ ಕೇಳಿದ್ರೆ ಅದು ಅಫಿಷಿಯಲ್ ಸಲ್ಯೂಟ್. ಅದು ಅನಫಿಷಿಯಲ್ ಸಲ್ಯೂಟ್ ಬೇರೆ, ಅನಫಿಷಿಯಲ್ ಸಲ್ಯೂಟ್ ಅಂಬೋದು ಬೇರೆ. ಸಲ್ಯೂಟ್ ಅಫಿಷಿಯಲ್ ಆದಾಗ ಏನಾಗುತ್ತದ, ವಿತ್ ಯೂನಿಫಾರ್ಮ್ ಸಲ್ಯೂಟ್ ಹೊಡೆದ್ರೆ ಯಾರು ಹೊಡಿತಾರೆ, ಆಫೀಸರ್ ಹೊಡಿತೀವಿ. ವಿತ್ ಯೂನಿಫಾರ್ಮ್ ನಮಸ್ಕಾರ ಮಾಡ್ತಿದ್ದ, ಗೊತ್ತಾಯ್ತಾ. ಎಲ್ಲ ದೇವತೆಗಳು ಕೂಡ ತಮ್ಮ ಕಿರೀಟಗಳನ್ನ ಕಿರೀಟ ಹಾಕೊಂಡು ಅವರವರ ಕಿರೀಟ ಲಕ್ಷಣಗಳಿದೆ. ಅಂತ ಕಿರೀಟ ಹಾಕೊಂಡು ಬ್ಯಾಡ್ಜ್ ನೋಡಿ ಹೇಳ್ತಾರಲ್ಲ ಇಂತಿಂತ ಆಫೀಸರ್ ಅಂತೇಳಿ, ಆ ಥರ ಅವ್ರ ಕಲರು ಬ್ಯಾಡ್ಜು ಅದು ಡ್ರೆಸ್ ನೋಡಿ ಹೇಳೋ ಹಾಗೆ ದೇವತೆಗಳೆಲ್ಲ ಈ ರೀತಿ ಒಂದು ನಮಸ್ಕಾರ ಮಾಡ್ತಾ ಇದ್ದಾರೆ ಅದರಲ್ಲಿ. ಹಾಗೆ ಅದಿದ್ದಾಗೆ ಅರ್ಥ ಆಗುತ್ತೆ. ಬೇರೆ ಆಫೀಸರ್ ಅಲ್ಲಿ ಉಳ್ಕೊಂಡಿದೆ ಅದು. ಅವ್ರು ಹೇಗೆ ಬರ್ತಾರೆ, ಮತ್ತೆ ಭಕ್ತಿ ಉದ್ರೇಕ ಅವಗಾಢ ಪ್ರಕಟದ ಸಕಟಾತ್ಕಾರ ಸಂಗೃಷ್ಯವಾದ ಪ್ರಾಂತ ಪ್ರಾಗ್ರಾಗ್ರಿ ಪೀಠೋತ್ಥಿತ ಕರಕರಜ ಪಿಂಜರ ರಂಜಿತಾಶಾಹ. ಅದು ನಾಳೆ ದಿವಸ ನೋಡೋಣ. ಯಾಕೆ ರುದ್ರದೇವರಿಗೆ ರೂಪಗಳು ಅನೇಕ, ಅವ್ರ ಶಾಪವಶಾತ್ವ ಏನ್ ಮಾಡ್ತಾ ಇದ್ದಾರೆ ಅವರೀಗ, ಒಂದು ರೂಪದಲ್ಲಿ ಹಾಕಿದ್ದ, ಇನ್ನೊಂದು ರೂಪದಲ್ಲಿ ಒಂದು ರೂಪದಲ್ಲಿ ಹಾಕಿದ್ದ ಅಲಂಕಾರ ಮಾಡ್ಕೊಂಡಿದ್ದಾರೆ ವಾದಿರಾಜ ಸ್ವಾಮಿಗಳವರನ್ನ. ಇದರಲ್ಲಿ ವರ್ಣನೆ ಮಾಡಬೇಕಾದ್ರೆ ಸರಸ್ವಾರ್ಥ ವಿರಾಸದಲ್ಲಿ ವರ್ಣನೆ ಮಾಡಬೇಕಾದ್ರೆ ಅನೇಕ ರೀತಿ ವರ್ಣನೆ ಮಾಡ್ತಾರೆ. ಲೋಕದಲ್ಲಿ ಪೂಜೆ ಮಾಡಿ ಲಿಂಗ ಪೂಜೆನೆ ನೋಡಿ, ರೂಪನೇ ಎಲ್ಲ ಅನಿಸ್ಬಿಡುತ್ತೆ. ಆಕ್ಚುಲಿ ರೂಪ ಇದೆ ಅವರಿಗೆ, ತಪಸ್ಮಾಡ ರೂಪ ಬೇರೆ, ತಪಸ್ಮಾಡ ರೂಪ ಬೇರೆ, ಬಟ್ ಈ ರೂಪಗಳು ಬೇರೆ. ಈ ರೂಪ ಎಲ್ಲ ದೇವತೆಗಳಿಂದ ರೂಪ ಒಂದಿರುತ್ತೆ. ಆಫೀಸ್ ಆಫೀಸ್ ರೂಪ ಒಂದಿರುತ್ತೆ ಅವರಿಗೆ, ಆಫೀಸ್ ಡ್ರೆಸ್ ಇದ್ದಾಗೆ ಆಫೀಸ್ ರೂಪ ಅಂತ ಒಂದಿರುತ್ತೆ. ಅವಾಗ ಎಲ್ಲ ಕಾಲಕ್ಕೆ ಇರಬೇಕಾಗಿಲ್ಲ, ಅವು ಎಲ್ಲ ಕಾಲಕ್ಕೆ ಇರಬೇಕಾಗಿಲ್ಲ. ಒಂದು ಅವರು ಕೆಲವು ಹೆಣ್ಣಿನಲ್ಲ ಕಪಾಲಿ ಆಗಿರ್ತಕ್ಕಂಥ ರೂಪಗಳು ಬೇರೆ, ಮತ್ತೆ ಜನರಿಂದ ಪೂಜಿತವಾದ ರೂಪಗಳು ಬೇರೆ, ಅವ್ರ ಉಪಾಸನೆ ಶುಕಾದಿ ರೂಪಗಳು ಬೇರೆ, ಮತ್ತೆ ಅಲ್ಲಿ ಸನ್ಯಾಸಿ ರೂಪ ಶುಕ್ರೂಪ ಸನ್ಯಾಸಿ ರೂಪ, ಅಲ್ಲಿ ಕಪಾಲ ಗಿಪಾಲ ಯಾವುದೂ ಇಲ್ಲ, ಅಲ್ಲಿ ಜಠನೂ ಇಲ್ಲ, ನಾಲ್ಕು ಆಶ್ರಮ ಇದೆ. ಆದ್ದರಿಂದ ಅವರಿಗೆ ಇದರಲ್ಲಿ ಗಿರೀಟ ಬಳಿ ಹಾಕೊಳಕ್ ಬರುತ್ತವೆ ತಮ್ಮ ಅಫಿಷಿಯಲ್ ಆ ಲೆವೆಲ್ ನೋಡಿ ಅಷ್ಟೇ. ಹೌದು ನೋಡಿದ್ದೆ, ಅಷ್ಟು ಭಕ್ತಿಯಿಂದ ಅವರು ಹೇಳ್ತಿದ್ದಕ್ಕೆ ಆ ಥರ ಸ್ಪಾಂಟೇನಿಯಸ್ ಬರ್ತಾರೆ. ಅದೇ ಹೇಳ್ತಿರೋದು, ನೋಡ್ತಾ ನೋಡ್ತಾ ಇದ್ದಾರೆ, ನೋಡ್ತಿರ್ಬೇಕಾದ್ರೆ ಅದೇ ಎಲ್ಲ ನಮಸ್ಕಾರ ಮಾಡೋದನ್ನ ನೋಡ್ತಿದ್ದಾರೆ. ಇವರು ಅವರು ನಮಸ್ಕಾರ ಮಾಡ್ತಿದ್ದಾರೆ, ಅವ್ರನ್ನ ನೋಡ್ತಾ ಇದ್ದಾರೆ, ಅದ್ರ ಬಾಯಿಂದ ಹಾಗೆ ಬರ್ತಾ ಇದೆ. ಬಂದರು ಬಂದರು ಅಂತ ಹೇಳೋದು ಬೇರೆ, ಸುಮ್ಮನೆ ಬಂದರು ಅಂತ ಹೇಳೋದು ಬೇರೆ. ಎಲ್ಲ ಸ್ವಲ್ಪ ಅವ್ರು ಕಾಯ್ತಾ ಇರ್ತಾರೆ ಅಲ್ಲಿ, ನೀರಿಂದ ಉಳಾಡ್ತಿರ್ತಾರೆ ಎಲ್ಲರೂ ಕೂಡ. ಅವ್ರು ಬಂದರು ಅಂತ ಹೇಳಿದ್ರೆ ಯಾರಿಗೂ ಕಾಯಿ ಲೇಟಾಗಿ ಬಂದಾಗ ಓ ಬಂದರು ಬಂದರು ಪದನೇ ಬೇರೆ, ಹೇಳೋ ಸ್ಟೈಲ್ ಏನಾಗಿರುತ್ತೆ. ಸುಮ್ಮನೆ ಬಂದರು ಅಂತ ಮಿಸ್ ಕನ್ಫ್ಯೂಸ್ ಮಾಡಿ ಸುಮ್ಮನೆ ಬಂದರು ಅಂತ ಇರ್ತಾರೆ, ಅದರಲ್ಲಿ ಏನಿರೋದಿಲ್ಲ, ಆ ಥರ ಗಟ್ಟಿ ಥರ ಇರೋದಿಲ್ಲ ಅದರೊಳಗೆ. ವೀಕಾಗಿ ಹೇಳ್ತಾರೆ, ಆ್ಯಕ್ಚುಲಿ ಬಂದಾಗ ಏನು ಮಾಡ್ತಾರೆ, ಆ ಸಂಭ್ರಮ ಸಂಭ್ರಮ ಬರೋದು. ಅದೇ ಕಂಡ ಹೇಳ್ತಾರೆ ಏನು ಬಂದಿದೆ ಅಲ್ಲಿ, ಆ ಸಂಭ್ರಮ ಇದೆ ಮೊದಲಿಂದ ಕೊನೆವರೆಗೂ ಕೂಡ ಥ್ರೋಟ್ ಸಂಭ್ರಮ ಮೇಂಟೈನ್ ಮಾಡ್ತಾರೆ. ಭೂಲೋಕದ ಶಾಪದಿಂದ, ಅದು ಭೂಲೋಕದಲ್ಲಿ ಮಾತ್ರ, ಭೂಲೋಕದಲ್ಲಿ ಬರೀ ಲಿಂಗ ಪೂಜೆ ಆಗಲಿ ಅಷ್ಟೇ ಹೊರತು ಅವರು ಅವರು ರೂಪನೇ ಹೋಗಿಬಿಡಲಿ ಅಂತ ಶಾಪ ಕೊಟ್ಟಿಲ್ಲ. ಮನ್ಮಥನೇ ರೂಪನೇ ಹೋಗಿಬಿಡುತ್ತೆ, ಅನಂಗನಾಗಿಬಿಡ್ತಾನೆ ಇವ್ರಿಗೆ, ಹಾಗಿಲ್ಲ ಪೂಜೆ ಮಾತ್ರ ಲಿಂಗ ಪೂಜೆ ಮಾಡಬೇಕಷ್ಟೇ. ಆ ಅಷ್ಟು ಶಾಪ ಬಂದಿತ್ತು, ಆ ಶಾಪದ ಪ್ರಕಾರ ಅದು ಶಾಪಕ್ಕೂ ಪ್ರಾರಂಭ ಇತ್ತು, ಅದು ಬಂತು ಅಷ್ಟೇ ಹೊರತು ಬೇರೆ ಕಾರಣ ಅಲ್ಲ. ಬಟ್ ರೂಪನೇ ಇಲ್ಲ ಅಂತಾಗಲಿ ಕಿರೀಟ ಧರಿಸಬಾರದು ಅಂತೂ ಏನಲ್ಲ. ಮತ್ತೆ ಇನ್ನೊಂದು ರೀತಿ ಅರ್ಥ ತಗೊಂಡಾಗ ಕಿರೀಟವೇ ಜನರಲ್ ಆಗಿ ಹಿಡಿಯಿತು, ರಾಮನ ಕಪಿ ಸೈನ್ಯ ಅಂತ ಬಿಡ್ತೇವೆ. ಅದಕ್ಕೆ ಜಾಂಬವಂತ ಇದ್ದಾನ ಇಲ್ಲ, ಜಾಂಬವಂತ ಕಪಿನ ಅಲ್ಲ, ಶುಭಜನ ಎಂಥವರಿದ್ದಾರೆ, ಕಪ್ಪುಗಳಿದೆ ಮೆಜಾರಿಟಿ ಕಪ್ಪುಗಳಿದ್ದ ಕಪಿ ಸೈನ್ಯ ಅಂತ ಕರೆದು ಬಿಡ್ತಾರೆ. ಅರ್ಥ ಆಯ್ತಾ? ಅದೇ ರೀತಿಯಲ್ಲೇ ವಿಲ್ ಎಲ್ಲರೂ ಕಿರೀಟ ಹಾಕೊಂಡು ರುದ್ರೆ ಒಬ್ರು ಕಿರೀಟ ಇಲ್ಲ, ನೋ ಪ್ರಾಬ್ಲಮ್. ಅವ್ರೊಬ್ಬರಿಗೋಸ್ಕರ ಏನ್ ಮಾಡ್ಬೇಕಾಗಿಲ್ಲ, ಉಳಿದವ್ರಿಗೆ ಕಿರೀಟ ಇಲ್ಲ ಅಂತ ಹೇಳ್ಬೇಕಾದ ಕಾರಣ ಇಲ್ಲ. ಆದಷ್ಟು ಇದ್ರೂ ಅದಕ್ಕೆ ಇದ್ದೇವೆ. ಪಾರ್ವತಿ ದೇವಿ ಕಿರೀಟ ಇರ್ತಾರೆ ಪೂಜೆ ಮಾಡೋದು, ಮಂಗಲ ಗೌರಿ ಅಂತ ಹೇಳ್ಬೇಕಾದ ಎಲ್ಲ ಸರ್ವ ಅಲಂಕಾರ ಪುರುಷತೆಯಾಗಿ ಪೂಜೆ ಮಾಡೋದು. ಸೊ ನ್ಯಾಚುರಲಿ ಅವ್ರು ಇರಲೇಬೇಕು ಆ ತರೂಪ, ಅವ್ರಿಗಾಗಿದ್ಮೇಲೆ ಅವ್ರ ಯಜಮಾನಿಗೆ ಇರ್ಬೇಕೋ ಇಲ್ಲ ಆ ತರೂಪ ಕರೆಸ್ಪಾಂಡಿಂಗ್ ಇರಲೇಬೇಕು.
ಹಾಂ
ಎಲ್ಲಿ ಹೇಳಿದ್ರೆ ಮುಂದೆ ಹೇಳ್ತಾರೆ, ಅದರ ಮುಂದೆ ಹೇಳ್ತಿದ್ದಾರೆ, ಇದು ಹೇಳಿದ್ದಾರೆ ಅರ್ಥ ಹೇಳಿದ್ರೆ ಅಷ್ಟೆ. ಓ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಪಾವಕ ಪಾಂಡವ.